ಧ್ರುವ ಮಹಾರಾಜನ ಕತೆ ಭಾಗ ಮೂರು. ಭಗವಂತನು ವಿಷ್ಣುವು ಧ್ರುವ ಮಹಾರಾಜನ ಮುಂದೆ ಪ್ರತ್ಯಕ್ಷವಾದ ನಂತರ ಧ್ರುವನು ಮಾತನಾಡುತ್ತಾನೆ, ತನ್ನ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾನೆ. ಇದನ್ನು ನಾವು ಎರಡನೆಯ ಭಾಗದಲ್ಲಿ ನೋಡಿದೆವು. ಈಗ ಭಗವಂತನು ಮಾತನಾಡುತ್ತಾನೆ. ಗರುಡನ ಜೊತೆಯಲ್ಲಿ ಇದ್ದ ವಿಷ್ಣುವು ಹೇಳುತ್ತಾನೆ, ನನ್ನ ಪ್ರೀತಿಯ ಧ್ರುವನೇ, ರಾಜಪುತ್ರನೇ, ನೀನು ಅತಿ ಶ್ರೇಷ್ಠಕರವಾದ ತಪಸ್ಸುಗಳನ್ನು ಆಚರಿಸಿದ್ದೀಯ. ನಿನ್ನ ಹೃದಯದಲ್ಲಿರುವ ಆಸೆಯು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಆಸೆಯು ತುಂಬಾ ದೊಡ್ಡದಾದರೂ, ಅದನ್ನು ಪೂರೈಸಲು ತುಂಬಾ ಕಷ್ಟವಾದರೂ ನಾನು ಅದನ್ನು ಪೂರೈಸುತ್ತೇನೆ, ನಿನಗೆ ಮಂಗಳಕರವಾಗಲಿ. ಇಲ್ಲಿ ಭಗವಂತನು ಏಕೆ ಧ್ರುವನಿಗೆ ನಿನಗೆ ಮಂಗಳಕರವಾಗಲಿ ಎಂದು ಹೇಳುತ್ತಾನೆ? ಇದನ್ನು ಶ್ರೀಲ ಪ್ರಭುಪಾದರು ಶ್ರೀಮದ್ ಭಾಗವತದಲ್ಲಿ ಸುಂದರವಾಗಿ ವಿವರಿಸುತ್ತಾರೆ. ವಾಸ್ತವವಾಗಿ ಧ್ರುವ ಮಹಾರಾಜನಿಗೆ ತುಂಬಾ ಭಯ ಉಂಟಾಗುತ್ತದೆ. ಅವನು ತನ್ನ ಮನಸ್ಸಿನಲ್ಲಿ ತುಂಬಾ ಹೆದರುತ್ತಿರುತ್ತಾನೆ. ಏಕೆಂದರೆ ಅವನು ಒಂದು ಭೌತಿಕ ಪ್ರಪಂಚದ ಫಲವನ್ನು ಅಪೇಕ್ಷಿಸಿದ, ಒಂದು ಭೌತಿಕ ವರಕ್ಕೋಸ್ಕರ ಭಗವಂತನನ್ನು ಆರಾಧಿಸಿದ, ಒಂದು ತಾತ್ಕಾಲಿಕ ರಾಜ್ಯಕ್ಕೋಸ್ಕರ ದೇವೋತ್ತಮ ಪರಮ ಪುರುಷನ ಮೇಲೆ ತಪಸ್ಸುಗಳನ್ನು ಮಾಡಿದ. ಆದರೆ ಈಗ ಅವನು ಭಕ್ತಿ ಸೇವೆಯಲ್ಲಿ ತೊಡಗಿ ಭಗವಂತನನ್ನು ನೋಡಿದ ತಕ್ಷಣವೇ ಅವನ ಎಲ್ಲಾ ಭೌತಿಕ ಪ್ರಪಂಚದ ಆಸೆಗಳು ನಾಶವಾಯಿತು. ಭೌತಿಕ ಸುಖಗಳನ್ನು ಪಡೆದರೆ ಭಗವಂತನ ಭಕ್ತಿ ಸೇವೆಗೆ ಬೇಗ ಆಕರ್ಷಿತರಾಗುವುದಿಲ್ಲ. ಇದನ್ನು ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಭೋಗೈಶ್ವರ್ಯ ಪ್ರಸಕ್ತಾನಾಂ, ಯಾರು ಐಹಿಕ ಸುಖಕ್ಕೆ ಅಂಟಿಕೊಂಡಿದ್ದಾರೋ ಅವರು ಭಗವಂತನ ಭಕ್ತಿ ಸೇವೆಗೆ ಆಕರ್ಷಿತರಾಗುವುದಿಲ್ಲ. ಆದ್ದರಿಂದ ಈಗ ಧ್ರುವನಿಗೆ ಭಯವಾಗುತ್ತದೆ. ಭಗವಂತನ ಅತ್ಯಮೂಲ್ಯವಾದ ಪ್ರೀತಿ ಅಥವಾ ಕೃಷ್ಣ ಪ್ರೇಮದಿಂದ ಅವನು ದೂರವಾಗುತ್ತಾನೋ ಎಂದು ಅವನಿಗೆ ಈಗ ಭಯವಾಯಿತು. ಧ್ರುವ ಮಹಾರಾಜನು ಬ್ರಹ್ಮಲೋಕಕ್ಕಿಂತ ಉತ್ತಮವಾದ ರಾಜ್ಯವನ್ನು ಆಸೆಪಟ್ಟ, ಇದು ಸತ್ಯ. ಇದು ಭೌತಿಕ ಪ್ರಪಂಚದ ಆಸೆಯೇ. ಆದರೆ ಅವನು ಕ್ಷತ್ರಿಯನಾದದ್ದರಿಂದ ಅವನಿಗೆ ಇಂತಹ ಆಸೆ ಉಂಟಾಯಿತು. ಅವನು ತನ್ನ ತಂದೆಯ ರಾಜ್ಯಕ್ಕೂ, ತಾತನ ರಾಜ್ಯಕ್ಕೂ, ಮುತ್ತಾತನ ರಾಜ್ಯಕ್ಕೂ ಮೀರಿದ ರಾಜ್ಯವನ್ನು ಬಯಸಿದ. ವಾಸ್ತವವಾಗಿ ಹೇಳಬೇಕಾದರೆ ಇದು ಅವನ ಹುಡುಗಾಟದ ಆಸೆ, ಸಾಧ್ಯವಾಗದ ಆಸೆ. ಧ್ರುವನಿಗೆ ವಯಸ್ಸು 5 ವರ್ಷಗಳು ಮಾತ್ರ. ಈಗ ಒಂದು ಮಗು, ನನಗೆ ಚಂದಮಾಮ ಬೇಕು, ನನಗೆ ಚಂದ್ರಲೋಕವು ಬೇಕು, ನಾನು ಆಡಬೇಕು ಎಂದು ಹೇಳಿದಾಗ ಅದು ನಮಗೆ ಚೆನ್ನಾಗಿ ಗೊತ್ತು, ಅದು ಹುಡುಗಾಟದ ಆಸೆ ಎಂದು, ಸಾಧ್ಯವಾಗದ ಆಸೆ ಎಂದು. ಅದೇ ರೀತಿಯಲ್ಲಿ ಧ್ರುವನು ಇಡೀ ಬ್ರಹ್ಮಾಂಡದಲ್ಲಿ ಉತ್ತಮವಾದ ಬ್ರಹ್ಮಲೋಕಕ್ಕಿಂತ ಒಂದು ಉನ್ನತ ಲೋಕ ಬೇಕು ಎಂದು ಬಯಸಿದಾಗ ಅದು ಖಂಡಿತವಾಗಿಯೂ ಹುಡುಗಾಟ, ಸಾಧ್ಯವಿಲ್ಲದ್ದು. ಆದರೆ ಈಗ ಭಗವಂತನು ಅನುಗ್ರಹಿಸುತ್ತಾನೆ, ನನ್ನ ಪ್ರೀತಿಯ ಧ್ರುವನೇ, ನಿನಗೆ ನಾನು ಧ್ರುವ ನಕ್ಷತ್ರವನ್ನು ಅಂದರೆ ಪೋಲ್ಸ್ಟರ್ ಎಂಬ ಹೊಳೆಯುವ ಒಂದು ಗ್ರಹವನ್ನು ನೀಡುತ್ತೇನೆ. ಪ್ರತಿ ಕಲ್ಪದಲ್ಲಿ ಪ್ರಳಯವಾದರೂ ಆ ಗ್ರಹಕ್ಕೆ ಏನೂ ಆಗುವುದಿಲ್ಲ, ಹಾಗೆಯೇ ಇರುತ್ತದೆ, ಇದ್ದಂತೆಯೇ ಇರುತ್ತದೆ. ಈ ಗ್ರಹವನ್ನು ಇದುವರೆಗೆ ಯಾರೂ ಆಳಿದ್ದಿಲ್ಲ. ಇದರ ಸುತ್ತಲೂ ಎಲ್ಲ ಸೌರವ್ಯೂಹಗಳು, ಗ್ರಹಗಳು ಹಾಗೂ ನಕ್ಷತ್ರಗಳಿವೆ. ಹೇಗೆ ಗೂಳಿಯು ಧಾನ್ಯಗಳನ್ನು ಪುಡಿ ಮಾಡುವುದಕ್ಕೆ ಹಗ್ಗದಿಂದ ಕಟ್ಟಲ್ಪಟ್ಟ ನಡುವಿನ ಕಂಬಕ್ಕೆ ಸುತ್ತುತ್ತದೋ ಆಕಾಶದ ತೇಜಸ್ವಿಗಳೆಲ್ಲವೂ ಈ ಗ್ರಹವನ್ನು ಸುತ್ತುತ್ತದೆ. ಧರ್ಮ, ಅಗ್ನಿ, ಕಶ್ಯಪ ಹಾಗೂ ಶುಕ್ರನಂತಹ ಎಲ್ಲಾ ನಕ್ಷತ್ರಗಳು ಈ ಗ್ರಹವನ್ನು ಬಲದ ಕಡೆಗೆ ಇಟ್ಟುಕೊಂಡು ಸುತ್ತುತ್ತವೆ. ನಿನ್ನ ತಂದೆಯು ನಿನಗೆ ರಾಜ್ಯವನ್ನು ಕೊಟ್ಟು ಕಾಡಿಗೆ ಹೋದ ನಂತರ ನೀನು ಇಡೀ ಭೂಮಂಡಲವನ್ನು 36,000 ವರ್ಷಗಳನ್ನು ನಿರಂತರವಾಗಿ ಅಳುತ್ತೀಯ, ನಿನಗೆ ಎಂದಿಗೂ ವಯಸ್ಸೇ ಆಗುವುದಿಲ್ಲ. ಈ ರೀತಿಯಲ್ಲಿ ಅನುಗ್ರಹಿಸುತ್ತಾನೆ ಭಗವಂತನು. ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಈ ಪೋಲ್ಸ್ಟಾರ್ ಎಂಬ ಗ್ರಹವು ಅಂದರೆ ಧ್ರುವ ನಕ್ಷತ್ರವು ಧ್ರುವನು ಬರುವುದಕ್ಕಿಂತ ಮುಂಚೆಯಿಂದಲೇ ಇದೆ. ಆದರೆ ಅದಕ್ಕೆ ಇತರ ಗ್ರಹಗಳ ಹಾಗೆ ಅಧಿಪತಿ ಇರಲಿಲ್ಲ. ಉದಾಹರಣೆಗೆ ಸೂರ್ಯಮಂಡಲಕ್ಕೆ ವಿವಸ್ವಾನ್ ಅಧಿಪತಿ, ಚಂದ್ರಮಂಡಲಕ್ಕೆ ಸೋಮನು ಅಧಿಪತಿ, ದೇವಲೋಕಕ್ಕೆ ಇಂದ್ರನು ಅಧಿಪತಿ. ಈ ರೀತಿಯಲ್ಲಿ ಈ ಪೋಲ್ ಸ್ಟಾರ್ಗೆ, ಧ್ರುವ ನಕ್ಷತ್ರಕ್ಕೆ ಯಾರೂ ಅಧಿಪತಿ ಇರಲಿಲ್ಲ, ಯಾರೂ ಆಳುತ್ತಿರಲಿಲ್ಲ. ಧ್ರುವನ ಲೋಕವಾದುದರಿಂದಲೇ ಈ ಪೋಲ್ ಸ್ಟಾರ್ ಎಂಬ ಗ್ರಹಕ್ಕೆ ಧ್ರುವ ನಕ್ಷತ್ರವೆಂದು ಹೆಸರಾಯಿತು. ಆಂಗ್ಲ ಭಾಷೆಯಲ್ಲಿ ಪೋಲ್ ಅಂದರೆ ಕಂಬ. ಒಂದು ಕಂಬವನ್ನು ಹೇಗೆ ಹಗ್ಗ ಕಟ್ಟಲ್ಪಟ್ಟು ಹಸು ಅಥವಾ ಗೂಳಿ ಸುತ್ತುತ್ತದೋ, ಅದೇ ರೀತಿಯಲ್ಲಿ ಎಲ್ಲಾ ನಕ್ಷತ್ರಗಳು ಹಾಗೂ ಗ್ರಹಗಳು ಈ ಕಂಬವನ್ನು, ಗ್ರಹವನ್ನು ಸುತ್ತುತ್ತವೆ. ಅದಕ್ಕೆ ಈ ಗ್ರಹಕ್ಕೆ ಕಂಬ ನಕ್ಷತ್ರ ಅಥವಾ ಸ್ತಂಭದ ನಕ್ಷತ್ರವೆಂದು ಕರೆಯುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಪೋಲ್ ಸ್ಟಾರ್ ಎಂದು ಕರೆಯುತ್ತಾರೆ. ಅದು ಈಗ ಧ್ರುವ ನಕ್ಷತ್ರವಾಯಿತು. ಇಂದಿಗೂ ಸುಲಭವಾಗಿ ನೋಡಬಹುದು ನಾವು ಈ ಧ್ರುವ ನಕ್ಷತ್ರವನ್ನು. ಇಂತಹ ಒಂದು ಪ್ರಧಾನ ಗ್ರಹವನ್ನು ಹುಡುಗಾಟದಿಂದ ವರವನ್ನು ಕೇಳಿದ ಧ್ರುವನ ಆಸೆಯನ್ನು ಭಗವಂತನು ಪೂರೈಸಿದ. ಹೇಗೆ ತಂದೆಯು ಯಾರಿಗೂ ಕೊಡದ ಒಂದು ವಸ್ತುವನ್ನು ತನ್ನ ಪ್ರೀತಿಯ ಮಗುವು ಕೇಳಿದಾಗ ಕೊಟ್ಟು ಬಿಡುತ್ತಾನೋ, ಅದೇ ರೀತಿಯಲ್ಲಿ ಭಗವಂತನು ಧ್ರುವನಿಗೆ ಈ ಗ್ರಹವನ್ನು ನೀಡಿದನು. ಬ್ರಹ್ಮನ ಒಂದು ಕಲ್ಪದ ನಂತರ ಪ್ರಳಯ ಉಂಟಾಗುತ್ತದೆ. ಅಂದರೇನು? ನಾಲ್ಕು ಯುಗಗಳು ಒಂದು ಮಹಾಯುಗ, ಸಾವಿರ ಮಹಾಯುಗಗಳು ಬ್ರಹ್ಮನ ಒಂದು ಹಗಲು, ಅಂದರೆ 12 ಗಂಟೆಗಳ ಕಾಲ. ನಂತರ ಮತ್ತೊಂದು 12 ಗಂಟೆಗಳ ಕಾಲ ಬ್ರಹ್ಮನ ರಾತ್ರಿ. ಈ ಸಮಯದಲ್ಲೇ ಪ್ರಳಯವಾಗುತ್ತದೆ. ಈಗ ಈ ಧ್ರುವ ನಕ್ಷತ್ರದ ಮಹಿಮೆ ಏನೆಂದರೆ, ಮಹತ್ವವೇನೆಂದರೆ, ಪ್ರಳಯದ ಸಮಯದಲ್ಲಿ ಕೂಡ ಏನೂ ಆಗುವುದಿಲ್ಲ ಧ್ರುವಲೋಕಕ್ಕೆ. ಬ್ರಹ್ಮನ 100 ವರ್ಷಗಳ ನಂತರ ಇಡೀ ಬ್ರಹ್ಮಾಂಡವೇ ನಾಶವಾಗುತ್ತದೆ. ಆಗ ಕೆಲವರು ಮಹಾಪುರುಷರು ಮಾತ್ರ ಆ ಭಗವಂತನ ಧಾಮಕ್ಕೆ ಹೋಗುತ್ತಾರೆ. ಆ ಕೆಲವರು ಮಹಾಪುರುಷರಲ್ಲಿ ಧ್ರುವ ಮಹಾರಾಜನು ಕೂಡ ಒಬ್ಬನು. ಭಗವಂತನು ಭರವಸೆಯನ್ನು ನೀಡುತ್ತಾನೆ ಧ್ರುವನಿಗೆ. ಈ ಬ್ರಹ್ಮಾಂಡದ ಅಪೂರ್ಣಕ ಪ್ರಳಯವಾದಾಗ, ಅಂದರೆ ಪಾರ್ಷಿಯಲ್ ಡಿಸಲ್ಯೂಷನ್ ಆದಾಗ ಕೂಡ ಆ ನಿನ್ನ ಗ್ರಹವೋ ಧ್ರುವ ನಕ್ಷತ್ರವೋ ಏನೂ ಆಗುವುದಿಲ್ಲ. ಹೀಗಾಗಿ ಧ್ರುವನು ಇಡೀ ಬ್ರಹ್ಮಾಂಡವು ನಾಶವಾದಾಗ ಆಧ್ಯಾತ್ಮಿಕ ಗಗನದಲ್ಲಿರುವ ಯಾವುದಾದರೂ ಒಂದು ವೈಕುಂಠ ಲೋಕಗಳಿಗೆ ಹೋಗಿ ಸೇರುತ್ತಾನೆ. ನಮಗೆ ಮತ್ತೊಂದು ಪ್ರಶ್ನೆ ಬರಬಹುದು, ಹೇಗೆ ಧ್ರುವ ಮಹಾರಾಜನು ಈ ಪ್ರಪಂಚವನ್ನು 36,000 ವರ್ಷಗಳನ್ನು ಆಳುತ್ತಾನೆ? ಅದು ನಿರಂತರವಾಗಿ, ಮರುಜನ್ಮದಲ್ಲಿ ಕೂಡ ಅಲ್ಲ. ಇದಕ್ಕೆ ಉತ್ತರ ಸುಲಭವಾದದ್ದು. ಒಂದೊಂದು ಯುಗಕ್ಕೆ ಮನುಷ್ಯನ ಕಾಲಚಕ್ರವು ಅಥವಾ ಜೀವನ ಚಕ್ರವು ಬೇರೆ ಬೇರೆ. ಈ ಕಲಿಯುಗದಲ್ಲಿ ಒಬ್ಬ ಮನುಷ್ಯನ ಕಾಲಚಕ್ರವು 100 ವರ್ಷಗಳು. ಹಿಂದಿನ ಯುಗವಾದ ದ್ವಾಪರ ಯುಗದಲ್ಲಿ ಮನುಷ್ಯನ ಕಾಲಚಕ್ರವು 1,000 ವರ್ಷಗಳು. ಅದಕ್ಕೂ ಹಿಂದಿನ ಯುಗವಾದ ತ್ರೇತಾಯುಗದಲ್ಲಿ ಮನುಷ್ಯನ ಕಾಲಚಕ್ರವು 10,000 ವರ್ಷಗಳು. ಅದಕ್ಕೆ ಹಿಂದಿನ ಯುಗವು ಸತ್ಯಯುಗ ಅಥವಾ ಕೃತಯುಗ. ಅದರ ಯುಗದಲ್ಲಿ ವಾಸಿಸುವ ಜನರ ಕಾಲಚಕ್ರವು 1,00,000 ವರ್ಷಗಳು. ಎಷ್ಟು? 1,00,000 ವರ್ಷಗಳು. ಧ್ರುವನ ಕಥೆಯು ಸತ್ಯಲೋಕದಲ್ಲಿ ನಡೆದಿದ್ದು, ಹಾಗಾಗಿ ಅದು ಸಾಧ್ಯವಾದದ್ದು. 36,000 ವರ್ಷಗಳು ರಾಜ್ಯವನ್ನು ಆಳುವುದು ತುಂಬಾ ಸಾಧ್ಯವಾದ ವಿಷಯ. ಆದರೆ ಒಂದನ್ನು ನಾವು ಚೆನ್ನಾಗಿ ಜ್ಞಾಪಕವನ್ನಿಟ್ಟುಕೊಳ್ಳಬೇಕು, ಸಾಧ್ಯವಾಗದಿದ್ದರೂ ಭಗವಂತನ ಮನಸ್ಸು ಮಾಡಿದರೆ ಸಾಧ್ಯವಾಗುತ್ತದೆ. ಅವನಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ, ಅದು ಭಗವಂತನ ಶಕ್ತಿ. ಭಗವಂತನು ಹೇಳುತ್ತಾನೆ, ಧ್ರುವನೇ, ಭವಿಷ್ಯದಲ್ಲಿ ನಿನ್ನ ತಮ್ಮನು ಉತ್ತಮನು ಕಾಡಿಗೆ ಬೇಟೆಯಾಡಲು ಹೋಗುತ್ತಾನೆ. ಆಗ ಅವನು ಮರಣಿಸುತ್ತಾನೆ. ಈ ವಿಷಯವನ್ನು ತಿಳಿದ ನಿನ್ನ ಮಲತಾಯಿಯು ಸುರುಚಿಯು ಹುಚ್ಚಳಾಗಿ ತನ್ನ ಮಗನನ್ನು ಹುಡುಕುತ್ತಾ ಅವಳು ಕೂಡ ಕಾಡಿಗೆ ಹೋಗುತ್ತಾಳೆ. ಆದರೆ ಅವಳನ್ನು ಕಾಡಿನ ಬೆಂಕಿ ನುಂಗಿ ಹಾಕುತ್ತದೆ, ಅವಳು ಮರಣಿಸುತ್ತಾಳೆ. ಇಲ್ಲಿ ಭಗವಂತನು ಈಗಲೇ ತನ್ನ ಮಲತಾಯಿಯ ಹಾಗೂ ಅವಳ ಮಗನಾದ ಉತ್ತಮನ ಮರಣವನ್ನು ಧ್ರುವನಿಗೆ ತಿಳಿಸುತ್ತಿದ್ದಾನೆ. ಇಲ್ಲಿ ಶ್ರೀಲ ಪ್ರಭುಪಾದರು ವಿವರಿಸುತ್ತಾರೆ, ಧ್ರುವನು ತನ್ನ ಮಲತಾಯಿಯ ದ್ವೇಷದ ಮೇಲೆ ಭಗವಂತನನ್ನು ಹುಡುಕಲು ಕಾಡಿಗೆ ಬಂದನು. ಏಕೆಂದರೆ ಧ್ರುವನನ್ನು ತನ್ನ ಮಲತಾಯಿಯಾದ ಸುರುಚಿಯು ತುಂಬಾ ಅವಮಾನವನ್ನು ಮಾಡುತ್ತಾಳೆ. ಚಿಕ್ಕ ಮಗು ಎಂದು ಕೂಡ ನೋಡುವುದಿಲ್ಲ. ಧ್ರುವನ ಹೃದಯವನ್ನು ಚುಚ್ಚುತ್ತಾಳೆ, ದುಃಖಪಡಿಸುತ್ತಾಳೆ. ಭೇದ ಭಾವವಿಲ್ಲ, ಯಾರು ನನ್ನ ತಾಯಿ ಯಾರು ನನ್ನ ಮಲತಾಯಿ ಎಂದು ಅರ್ಥವೂ ಗೊತ್ತಿಲ್ಲದಿದ್ದರೂ, ಏನೂ ಅರಿಯದ ಪುಟಾಣಿ ಕಂದನಾದರೂ ಧ್ರುವನನ್ನು ತನ್ನ ಮಾತುಗಳಿಂದ ಒಡೆಯುತ್ತಾಳೆ ಸುರುಚಿ. ಧ್ರುವನು ಒಬ್ಬ ವೈಷ್ಣವನು. ಈಗ ಈ ವೈಷ್ಣವ ಅಪರಾಧಕ್ಕೆ ಸಿಗುವ ಫಲವೇ, ಸುರುಚಿಗೆ ಸಿಗುವ ಶಿಕ್ಷೆಯೇ ಹುಚ್ಚಲಾಗಿ ಕಾಡಿನ ಬೆಂಕಿಯಲ್ಲಿ ಸಿಕ್ಕಿಬಿದ್ದು ಮರಣಿಸುವುದು. ಇದರಿಂದ ನಾವು ಕಲಿಯಬೇಕಾದ ಪಾಠವೇನೆಂದರೆ, ವೈಷ್ಣವ ಅಪರಾಧವನ್ನು ಮಾಡಲೇಬಾರದು. ಯಾರನ್ನೇ ಆಗಲಿ ನಾವು ಅವಮಾನ ಮಾಡಬಾರದು. ಬರೀ ವೈಷ್ಣವರನ್ನೇ ಅಲ್ಲ, ಯಾರನ್ನೇ ಆಗಲಿ ನಾವು ದುಃಖಿಸಬಾರದು. ಈ ಸುರುಚಿ ವಿಷಯದಲ್ಲಿ ನಮಗೆ ಒಂದು ಸಂದೇಹ ಬರಬಹುದು. ಧ್ರುವನು ವೈಷ್ಣವನು ಎಂದು ಸುರುಚಿಗೆ ಗೊತ್ತಿರಲಿಲ್ಲ. ಹಾಗಿದ್ದಲ್ಲಿ ಹೇಗೆ ಅಪರಾಧದ ಪರಿಣಾಮವು ಇಷ್ಟೊಂದು ತೀವ್ರವಾಗಿರಬೇಕು, ಅದು ವೈಷ್ಣವ ಅಪರಾಧವು ಹೇಗೆ ಆಗುತ್ತದೆ ಎಂದು ನಾವು ಕೇಳಬಹುದು. ಇದಕ್ಕೆ ಉತ್ತರವನ್ನು ಶ್ರೀಲ ಪ್ರಭುಪಾದರು ವಿವರಿಸಿದ್ದಾರೆ. ಒಬ್ಬ ವೈಷ್ಣವನು ಭಗವಂತನ ಕೃಪೆಯನ್ನು ಪಡೆದವನು. ಅಂತಹ ಒಬ್ಬ ವೈಷ್ಣವನಿಗೆ ಗೊತ್ತಿಲ್ಲದೆಯೇ ಸೇವೆ ಮಾಡಿದರೂ ಅದರ ಅದ್ಭುತವಾದ ಫಲವನ್ನು ಪಡೆಯುತ್ತಾನೆ. ಅದೇ ರೀತಿಯಲ್ಲಿ ಅವನು ವೈಷ್ಣವನು ಭಗವಂತನ ಭಕ್ತನು ಎಂದು ತಿಳಿಯದೇ ಅವಮಾನಿಸಿದರೂ ನಿಂದಿಸಿದರೂ ಅದರ ತೀವ್ರವಾದ ಪರಿಣಾಮಗಳನ್ನು ಶಿಕ್ಷೆಗಳನ್ನು ಅನುಭವಿಸಲೇಬೇಕು. ಈ ರೀತಿಯಲ್ಲಿ ಸುರುಚಿಗೆ ಧ್ರುವನು ಒಬ್ಬ ವೈಷ್ಣವನು ಎಂದು ತಿಳಿಯದಿದ್ದರೂ ಆ ವೈಷ್ಣವ ಅಪರಾಧವನ್ನು ಭಗವಂತನು ಹೇಳಿದಂತೆ ತೀವ್ರವಾಗಿ ಅನುಭವಿಸುತ್ತಾಳೆ. ಇದನ್ನು ನಾವು ಮುಂದೆ ಮುಂದೆ ಹೋಗುತ್ತಾ ನೋಡುತ್ತೇವೆ. ನಂತರ ಭಗವಂತನು ಹೇಳುತ್ತಾನೆ, ಎಲ್ಲ ಯಜ್ಞಗಳ ಹೃದಯವೇ ನಾನು. ನೀನು ಅನೇಕ ಮಹಾಯಜ್ಞಾಚರಣೆಗಳನ್ನು ಮಾಡುತ್ತೀಯ, ಅನೇಕ ದಾನಗಳನ್ನು ಮಾಡುತ್ತೀಯ, ಈ ರೀತಿಯಲ್ಲಿ ಈ ಜನ್ಮದಲ್ಲಿ ಭೌತಿಕ ಬಾಳನ್ನು ಸವಿಯುತ್ತೀಯ, ಮರಣದ ಸಮಯದಲ್ಲಿ ನನ್ನನ್ನು ಸ್ಮರಿಸುತ್ತೀಯ. ನನ್ನ ಪ್ರೀತಿಯ ಧ್ರುವನೇ, ಈ ನಿನ್ನ ಜನ್ಮವು ಮುಗಿದ ನಂತರ ಎಲ್ಲ ಲೋಕಗಳ ವಾಸಿಗಳು ನಮಸ್ಕರಿಸುವ ಆ ನನ್ನ ಲೋಕಕ್ಕೆ ಬರುತ್ತೀಯ. ಆ ನನ್ನ ಲೋಕವು ಸಪ್ತ ಋಷಿಗಳು ವಾಸಿಸುವ ಲೋಕಗಳಿಗಿಂತ ಉನ್ನತವಾದ ಸ್ಥಾನದಲ್ಲಿದೆ. ಒಮ್ಮೆ ಅಲ್ಲಿಗೆ ಹೋದರೆ ಈ ಭೌತಿಕ ಪ್ರಪಂಚಕ್ಕೆ ಮತ್ತೆ ಬರುವುದೇ ಇಲ್ಲ. ಈ ರೀತಿಯಲ್ಲಿ ಭಗವಂತನು ಧ್ರುವನ ನಮಸ್ಕಾರಗಳನ್ನು ಪ್ರಾರ್ಥನೆಗಳನ್ನು ಸ್ವೀಕರಿಸಿ ಭಗವಂತನ ಅತ್ಯಮೂಲ್ಯವಾದ ಗ್ರಹವನ್ನು, ರಾಜ್ಯವನ್ನು, ಮರಣದ ನಂತರ ಪರಮಲೋಕವನ್ನು ಧ್ರುವನಿಗೆ ಅನುಗ್ರಹಿಸಿ ಭಗವಂತನು ತನ್ನ ಗರುಡನ ಮೇಲೆ ಕುಳಿತುಕೊಂಡು ತನ್ನ ಲೋಕಕ್ಕೆ ಹಿಂದಿರುಗುತ್ತಾನೆ. ಇದನ್ನು ಧ್ರುವನು ಕೂಡ ನೋಡುತ್ತಾನೆ. ಇಲ್ಲಿ ಒಂದು ವಿಷಯವನ್ನು ನಾವು ತಿಳಿಯಬೇಕು. ಧ್ರುವನು ತಪಸ್ಸುಗಳನ್ನು ಆಚರಿಸಿದನು, ಭಗವಂತನು ಪ್ರತ್ಯಕ್ಷನಾದನು. ಆಗ ಧ್ರುವನು ಹೇಳುತ್ತಾನೆ ಒಂದು ಮಾತನ್ನು. ಇದನ್ನು ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ. ಸ್ಥಾನಾಭಿಲಾಷಿ ತಪಸಿ ಸ್ಥಿತೋಹಂ ತ್ವಾಂ ಪ್ರಾಪ್ತವಾನ್ ದೇವ ಮುನೀಂದ್ರ ಗುಹ್ಯಂ ಕಾಚಂ ವಿಚಿನ್ವನ್ನಪಿ ದಿವ್ಯ ರತ್ನಂ ಸ್ವಾಮಿನ್ ಕೃತಾರ್ಥೋಸ್ಮಿ ವರಂ ನಯಾಚೆ. ಹೇ ಸ್ವಾಮಿ, ನಾನು ಒಂದು ಈ ಭೌತಿಕ ಪ್ರಪಂಚದ ಉನ್ನತ ಸ್ಥಾನವನ್ನು ಅಪೇಕ್ಷಿಸಿ ತೀವ್ರವಾದ ತಪಸ್ಸುಗಳನ್ನು ಆಚರಿಸಿದೆ. ಆದರೆ ದೇವತೆಗಳಿಗೂ ಋಷಿಗಳಿಗೂ ಹಾಗೂ ಯಾವ ರಾಜರಿಗೂ ಸಿಗದ ನೀನು ಈಗ ನನಗೆ ಸಿಕ್ಕಿದ್ದೀಯ. ನಾನು ಒಂದು ಗಾಜಿನ ಚೂರನ್ನು ಹುಡುಕುತ್ತಿದ್ದೆ, ಆದರೆ ಅತ್ಯಮೂಲ್ಯವಾದ ರತ್ನವು ಸಿಕ್ಕಿದೆ ನನಗೆ. ಆದ್ದರಿಂದ ನನಗೆ ಯಾವ ವರಗಳೂ ಬೇಡ ಸ್ವಾಮಿ, ನಾನು ತುಂಬಾ ಸಂತೃಪ್ತನಾಗಿದ್ದೇನೆ ಎಂದು ಧ್ರುವನು ಹೇಳುತ್ತಾನೆ. ಆದರೆ ಭಗವಂತನು ಸಾಧ್ಯವಾಗದ ವರಗಳನ್ನು ನೀಡುತ್ತಾನೆ ಧ್ರುವನಿಗೆ. ಭಗವಂತನು ವರಗಳನ್ನು ನೀಡಿದರೂ ಕೂಡ ಧ್ರುವನು ತೃಪ್ತಿ ಇಲ್ಲದೆ ಮನೆಗೆ ಹಿಂದಿರುಗುತ್ತಾನೆ. ಏಕೆಂದರೆ ಅವನು ಭಗವಂತನ ಭಕ್ತಿ ಸೇವೆ ಮಾಡಿ ಭೌತಿಕ ಸುಖಗಳನ್ನು ಪಡೆದನು. ಇದು ಅವನಿಗೆ ದುಃಖವನ್ನುಂಟು ಮಾಡಿತು. ಅವನು ಯೋಚಿಸುತ್ತಾನೆ, ಸನಕ ಸನಂದನಾದಿ ಮಹಾಬ್ರಹ್ಮಚಾರಿಗಳು ಎಷ್ಟೊಂದು ಜನ್ಮಗಳ ನಂತರ ಅಷ್ಟಾಂಗ ಯೋಗದ ಆಚರಣೆಗಳ ನಂತರ ಭಗವಂತನ ಚರಣ ಕಮಲಗಳನ್ನು ಪಡೆದರು. ಆದರೆ ನಾನು ಕೇವಲ 6 ಮಾಸಗಳಲ್ಲಿ ಆ 4 ಕುಮಾರರು ಪಡೆದ ಅದೇ ಭಗವಂತನ ಚರಣಾಶ್ರಯವನ್ನು ಪಡೆದಿದ್ದೇನೆ. ಅಯ್ಯೋ, ಆದರೆ ನಾನು ಮಲತಾಯಿಯ ಮೇಲಿನ ದ್ವೇಷಕ್ಕೋಸ್ಕರ, ಭೌತಿಕ ಸುಖಕ್ಕೋಸ್ಕರ ಭಕ್ತಿ ಸೇವೆಯನ್ನು ಪ್ರಯೋಗಿಸಿದೆ. ಇದೇ ಅವನಿಗೆ ಉಂಟು ಮಾಡಿದ ದುಃಖ. ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದವನು ಎಂದಿಗೂ ಭೌತಿಕ ತಾತ್ಕಾಲಿಕ ಸುಖಗಳನ್ನು ಇಚ್ಛಿಸುವುದೇ ಇಲ್ಲ. ವರಗಳ ಮಾತಿರಲಿ, ಒಬ್ಬ ಭಕ್ತನು ದುಃಖಗಳನ್ನು ಅನುಭವಿಸುತ್ತಿದ್ದರೆ ಅವುಗಳನ್ನು ನಾಶ ಮಾಡುವಂತೆ ಕೂಡ ಕೇಳುವುದಿಲ್ಲ ಭಗವಂತನ ಭಕ್ತನು. ನಾನು ಇನ್ನೂ ಎಷ್ಟೋ ದುಃಖಗಳನ್ನು ಅನುಭವಿಸಬೇಕು, ಆದರೆ ಭಗವಂತನ ಕೃಪೆಯಿಂದ ನಾನು ಇಷ್ಟು ಚಿಕ್ಕ ನೋವನ್ನು ಅನುಭವಿಸುತ್ತಿದ್ದೇನೆ ಎಂದು ಯೋಚಿಸುತ್ತಾನೆ ಭಕ್ತನು. ನಿಜವಾದ ಭಕ್ತರು ಭಗವಂತನೊಡನೆ ವ್ಯಾಪಾರ ಮಾಡುವುದಿಲ್ಲ. ನೀನು ನನಗೆ ಇಷ್ಟು ಕೊಟ್ಟರೆ ನಾನು ನಿನಗೆ ಅಷ್ಟು ಕೊಡುತ್ತೇನೆ, ನೀನು ನನಗೆ ಇದನ್ನು ಮಾಡಿದರೆ ನಾನು ನಿನಗೆ ಅದನ್ನು ಮಾಡುತ್ತೇನೆ ಭಗವಂತನೇ. ನನಗೆ ಲಾಟರಿಯಲ್ಲಿ 1 ಲಕ್ಷ ಹೊಡೆದರೆ ನಿನಗೆ 10% ಕೊಡುತ್ತೇನೆ, ನೆಲ ಮಾರುವ ವ್ಯಾಪಾರದಲ್ಲಿ ಯಶಸ್ವಿಯಾದರೆ ನಿನಗೆ ಅಷ್ಟು ಕೊಡುತ್ತೇನೆ, ನನ್ನ ಮಕ್ಕಳಿಗೆ ಮದುವೆಯಾದರೆ ನಾನು ತಿರುಪತಿ ತಿಮ್ಮಪ್ಪನಿಗೆ ಇಷ್ಟು ಕಾಣಿಕೆ ಹಾಕುತ್ತೇನೆ, ಇಲ್ಲದಿದ್ದರೆ ಇಲ್ಲ. ಈ ರೀತಿಯಲ್ಲಿ ವ್ಯಾಪಾರದ ಮಾತುಗಳಿರಬಾರದು. ಭಗವಂತನು ಮಾಡುತ್ತಾನೋ ಇಲ್ಲವೋ, ಆಸೆಗಳನ್ನು ನೆರವೇರಿಸುತ್ತಾನೋ ಇಲ್ಲವೋ, ಭಗವಂತನಿಗೆ ಯಾವುದೇ ಒಂದು ಸೇವೆಯನ್ನು ಸಲ್ಲಿಸಬೇಕು ಎಂದು ನಿರ್ಧರಿಸಿದಾಗ ಅದನ್ನು ಮಾಡಬೇಕು. ನಾನು ಪರೀಕ್ಷೆಯಲ್ಲಿ ಪಾಸಾದರೆ ತಿರುಪತಿ ಬೆಟ್ಟವನ್ನು ಹತ್ತುತ್ತೇನೆ ಎಂದು ಒಬ್ಬನು ಬೇಡಿಕೊಳ್ಳಬಹುದು. ಖಂಡಿತವಾಗಿಯೂ ನಾಸ್ತಿಕರಿಗಿಂತ ಅವನು ಎಷ್ಟೊಂದು ಉತ್ತಮನಾದವನೇ. ಏಕೆಂದರೆ ಕನಿಷ್ಠ ಪಕ್ಷ ತನಗೆ ಆದ ಒಳ್ಳೆಯ ಕಾರ್ಯಕ್ಕೋಸ್ಕರ ಭಗವಂತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದಾನೆ, ಆ ರೀತಿಯಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದಾನೆ. ಅವನ ಒಳ್ಳೆಯತನದ ಮೇಲೆ ಸಂದೇಹವೇ ಇಲ್ಲ. ಆದರೆ ಒಬ್ಬನು ಭಗವಂತನ ಪರಿಶುದ್ಧ ಭಕ್ತನಾಗಬೇಕು. ಒಬ್ಬ ಪ್ರಾಮಾಣಿಕ ಭಕ್ತನು ಹೇಗೆ ಭಗವಂತನ ಬಳಿ ಬೇಡಬೇಕೆಂದರೆ, ಭಗವಂತನೇ, ಗೋವಿಂದನೇ, ನಾನು ಪರೀಕ್ಷೆಯಲ್ಲಿ ಪಾಸಾದರೂ ಸರಿ, ಫೇಲಾದರೂ ಸರಿ, ನಾನು ಆ ತಿರುಪತಿ ಬೆಟ್ಟವನ್ನು ಹತ್ತಿ ನಿನ್ನನ್ನು ತೃಪ್ತಿಪಡಿಸುತ್ತೇನೆ. ನನಗೆ ಏನೇ ಆಗಲಿ ಅದು ನಿನ್ನ ಕೃಪೆ. ನಿನಗೆ ಗೊತ್ತು ನನಗೆ ಯಾವುದು ಒಳ್ಳೆಯದು ಎಂದು, ನಿನಗೆ ಗೊತ್ತು ನನಗೆ ಯಾವುದು ಕೆಟ್ಟದು ಎಂದು. ನೀನು ಇಚ್ಛಿಸಿದಂತೆ ಮಾಡು ಭಗವಂತನೇ, ಆದರೆ ನನ್ನನ್ನು ನಿನ್ನ ಪರಮ ಭಕ್ತನಾಗಿ ಮಾಡಿಕೋ. ನಾನು ಈಗ ಬೆಟ್ಟವನ್ನು ನಿನ್ನನ್ನು ತೃಪ್ತಿಪಡಿಸಲು ಹತ್ತುತ್ತೇನೆ. ಈ ರೀತಿಯಲ್ಲಿ ಯೋಚಿಸಬೇಕು. ಒಬ್ಬ ಭಕ್ತನು ಭಗವಂತನಿಂದ ಏನೂ ಕೇಳಬಾರದು. ಅವನಿಗೆ ಗೊತ್ತು ನಮಗೆ ಏನು ಬೇಕು ಏನು ಕೊಡಬಾರದು ಎಂದು ಭಗವಂತನಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಅವನ ಆಶ್ರಯವನ್ನು ನಾವು ಪಡೆಯಬೇಕು ಅಷ್ಟೇ, ಭಗವಂತನ ಸೇವೆಯನ್ನು ಮಾತ್ರ ನಾವು ಕೋರಬೇಕು. ಒಂದು ತಾಯಿಗೆ ಈ ಭೌತಿಕ ಪ್ರಪಂಚದಲ್ಲಿ ತನ್ನ ಮಗುವಿಗೆ ಏನು ಕೊಡಬೇಕು ಯಾವಾಗ ಕೊಡಬೇಕು ಎಂದು ಚೆನ್ನಾಗಿ ಗೊತ್ತು. ಏನು ಮಾಡಿದರೆ ಒಳ್ಳೆಯದು, ಏನು ನೀಡಿದರೆ ಕೆಟ್ಟದ್ದು ಎಂದು ತಂದೆ ತಾಯಿಯಂದಿರಿಗೆ ಚೆನ್ನಾಗಿ ಗೊತ್ತು. ಅದೇ ರೀತಿಯಲ್ಲಿ ಕೃಷ್ಣನಿಗೆ ತನ್ನ ಭಕ್ತರಿಗೆ ಏನು ಕೊಡಬೇಕು ಏನು ಕೊಡಬಾರದು ಎಂದು ಚೆನ್ನಾಗಿ ಗೊತ್ತು. ಮೊದಲನೆಯದಾಗಿ, ನಮಗೆ ವರಗಳನ್ನು ಕೇಳುವ ಸಾಮರ್ಥ್ಯವೇ ಇಲ್ಲ. ನಾವು ಗಾಜಿನ ಚೂರುಗಳನ್ನು, ಒಡೆದು ಹೋಗಿರುವ ಗಾಜಿನ ತುಂಡುಗಳನ್ನು ವರಗಳಾಗಿ ಕೇಳುತ್ತೇವೆ, ಇಚ್ಛಿಸುತ್ತೇವೆ, ಬೇಡದಿರುವುದನ್ನು ಬಯಸುತ್ತೇವೆ. ಇದು ನಮ್ಮ ವರಗಳನ್ನು ಕೇಳುವ ಸಾಮರ್ಥ್ಯ. ಆದರೆ ಭಗವಂತನಿಗೋ ಅತ್ಯಮೂಲ್ಯವಾದ ವರಗಳನ್ನು ಕೊಡುವ ಸಾಮರ್ಥ್ಯ. ನನಗೆ ಸಾಮರ್ಥ್ಯವೇ ಇಲ್ಲ, ಆದರೆ ಭಗವಂತನಿಗೆ ಅತ್ಯಮೂಲ್ಯವಾದ ವರಗಳನ್ನು ಕೊಡುವ ಸಾಮರ್ಥ್ಯ. ಈ ವಿಷಯದಲ್ಲಿ ಶ್ರೀಲ ಪ್ರಭುಪಾದರು ಒಂದು ಸಣ್ಣ ಕಥೆಯನ್ನು ಹೇಳುತ್ತಾರೆ. ಒಂದು ಮುದಿಯ ಹೆಂಗಸೊಬ್ಬಳು ಇದ್ದಳು. ಅವಳು ಪ್ರತಿದಿನ ಕಾಡಿನಿಂದ ಒಣಕಡ್ಡಿಗಳನ್ನು, ಮರಗಳನ್ನು ಕಟ್ಟಿ ಭಾರವನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಮನೆಗೆ ತರುತ್ತಿದ್ದಳು. ಈ ರೀತಿಯಲ್ಲಿ ಒಂದು ದಿನ ಸೌದೆಯನ್ನು ತರಬೇಕಾದರೆ ಭಾರವನ್ನು ತಡೆಯದೆ ತಲೆ ಮೇಲಿದ್ದ ಸೌದೆಯನ್ನು ಕೆಳಕ್ಕೆ ಬೀಳಿಸುತ್ತಾಳೆ ಆ ಮುದುಕಿಯು. ಆಗ ಅವಳು ಭಗವಂತನ ಬಳಿ ಬೇಡುತ್ತಾಳೆ, ಭಗವಂತನೇ ನನ್ನನ್ನು ಕಾಪಾಡು ಎಂದು ಜೋರಾಗಿ ಕಿರುಚುತ್ತಾಳೆ. ಆಗ ಭಗವಂತನು ಪ್ರತ್ಯಕ್ಷನಾಗಿ ಅವಳಿಗೆ ಏನು ಬರಬೇಕು ಎಂದು ಕೇಳುತ್ತಾನೆ. ಆಗ ಆ ವಯಸ್ಸಾದವಳು ಕೇಳುತ್ತಾಳೆ, ಭಗವಂತನೇ, ಈ ಭಾರವನ್ನು, ಸೌದೆಯನ್ನು ಎತ್ತಿ ನನ್ನ ತಲೆಯ ಮೇಲಿಡು, ಆಗ ನಾನು ಜೋಪಾನವಾಗಿ ಎತ್ತಿಕೊಂಡು ಮನೆಗೆ ಹೋಗಲು ಸಾಧ್ಯ ಎಂದು ಹೇಳುತ್ತಾಳೆ ಆ ವಯಸ್ಸಾದ ಮುದಿಯಳು. ಈ ರೀತಿಯಲ್ಲಿ ಭಗವಂತನು ಪ್ರತ್ಯಕ್ಷನಾಗಿದ್ದಾನೆ, ಭಾರವನ್ನು ಸಂಪೂರ್ಣವಾಗಿ ನಿವಾರಿಸಲು ಪ್ರತ್ಯಕ್ಷನಾಗಿದ್ದಾನೆ, ಆದರೆ ನನ್ನ ತಲೆ ಮೇಲೆ ಭಾರವನ್ನು ಎತ್ತಿಡು ಎಂದು ಕೇಳುತ್ತಿದ್ದಾಳೆ ಆ ಮುದಿಯಳು. ಈ ರೀತಿ ಆಯಿತು ನಮ್ಮ ಕತೆ. ಈ ರೀತಿಯಲ್ಲಿ ಭಗವಂತನ ಬಳಿ ಏನು ಕೇಳಬೇಕು ಎಂದು ಕೂಡ ನಮಗೆ ಜ್ಞಾನವಿಲ್ಲ. ಇನ್ನು ವರಗಳನ್ನು ಹೇಗೆ ಕೇಳಬಹುದು? ಭಗವಂತನ ಒಡೆತಗಳನ್ನು ನಾವು ಸಹಿಸಬೇಕು. ಏಕೆ ಭಗವಂತನು ಒಡೆಯುತ್ತಾನೆ ಅಂದರೆ ನಮ್ಮನ್ನು ಒಳ್ಳೆಯ ಮಾರ್ಗಕ್ಕೆ ತರಲು ದಂಡಿಸುತ್ತಾನೆ ಅಷ್ಟೇ, ನಮ್ಮನ್ನು ಪರಿಪೂರ್ಣತೆಯ ಹಂತವನ್ನು ಮುಟ್ಟಿಸಲು ದಂಡಿಸುತ್ತಾನೆ. ಉದಾಹರಣೆಗೆ, ನಮ್ಮ ಮಕ್ಕಳು ಶಾಲೆಗೆ ಹೋಗಲು ಒಪ್ಪುವುದಿಲ್ಲ, ಆಟ ಆಡುತ್ತಲೇ ಇರುತ್ತೇನೆ ಎಂದು ಹಠ ಮಾಡುತ್ತಾರೆ. ಆದರೆ ನಾವು ಒಡೆದು ಬಡೆದು ಶಾಲೆಗೆ ಕಳುಹಿಸುತ್ತೇವೆ. ಏಕೆ? ಭವಿಷ್ಯದ ಸುಖಕ್ಕೋಸ್ಕರ. ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡದಿದ್ದರೆ ನಾವು ಒಡೆಯುತ್ತೇವೆ, ಹೇಳಿಕೊಡುತ್ತೇವೆ, ಏಕೆ? ಭವಿಷ್ಯದ ಸುಖಕ್ಕೋಸ್ಕರ. ಇದೇ ರೀತಿಯಲ್ಲಿ ಭಗವಂತನು ನಮ್ಮನ್ನು ದಂಡಿಸುವುದರ ಕಾರಣ ಭವಿಷ್ಯದ ಸುಖಕ್ಕೋಸ್ಕರ. ಎರಡು ವಸ್ತುಗಳಿವೆ, ಒಂದು ಶ್ರೇಯ ಹಾಗೂ ಮತ್ತೊಂದು ಪ್ರೇಯ. ನಾನು ಶಾಲೆಗೆ ಹೋಗುವುದಿಲ್ಲ, ಆಟ ಆಡಬೇಕು ಎಂದು ತಾತ್ಕಾಲಿಕ ಸುಖವನ್ನು ಬಯಸುವುದು ಪ್ರೇಯ. ಇಲ್ಲ, ನೀನು ಶಾಲೆಗೆ ಹೋಗಲೇಬೇಕು, ಓದಬೇಕು, ನಿನ್ನ ಭವಿಷ್ಯದ ಸಂತೋಷಕ್ಕಾಗಿ ಕಷ್ಟಪಡಬೇಕು ಎನ್ನುವುದು ಶ್ರೇಯ. ಪ್ರೇಯ ಎಂದರೆ ತಾತ್ಕಾಲಿಕ ಹಾಗೂ ತಕ್ಷಣ ಸಿಗುವ ಸುಖ. ಶ್ರೇಯ ಅಂದರೆ ಭವಿಷ್ಯದಲ್ಲಿ, ಅಂದರೆ ಫ್ಯೂಚರ್, ಚೆನ್ನಾಗಿ ಬಾಳುವುದರ ಉದ್ದೇಶ, ಅದು ಶ್ರೇಯ. ಅದೇ ರೀತಿಯಲ್ಲಿ ನಾವು ಈ ಚಿಕ್ಕ ವರಗಳನ್ನು, ವ್ಯಾಪಾರಗಳನ್ನು ಭಗವಂತನ ಬಳಿ ಇಚ್ಛಿಸುವುದು ಪ್ರೇಯ. ಭಗವಂತನು ಅಥವಾ ಗುರುಗಳು ಹೇಳಿದಂತೆ ಭವಿಷ್ಯದ ಶ್ರೇಯಸ್ಸುಗೋಸ್ಕರ ಆಚರಿಸುವುದು ಶ್ರೇಯ. ಬುದ್ಧಿವಂತನು ಎಂದಿಗೂ ಪ್ರೇಯವನ್ನು ಆಶಿಸುವುದಿಲ್ಲ, ಶ್ರೇಯವನ್ನೇ ಇಚ್ಛಿಸುತ್ತಾನೆ. ಆದ್ದರಿಂದ ನಾವು ಯಾವ ಆಸೆಗಳನ್ನಿಟ್ಟುಕೊಳ್ಳದೆ ಭಗವಂತನನ್ನು ಆರಾಧಿಸಬೇಕು, ಭಕ್ತಿ ಸೇವೆ ಮಾಡಬೇಕು, ಅದು ಪರಿಪೂರ್ಣತೆ. ಅಂದರೆ ಒಂದೇ ಒಂದನ್ನು ಮಾತ್ರ ಭಗವಂತನ ಬಳಿ ನಾವು ಬೇಡಬೇಕು, ವರವಾಗಿ ಕೇಳಬೇಕು. ಏನದು? ಭಗವಂತನೇ, ನನ್ನನ್ನು ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸು, ನಿನ್ನ ಪರಮ ಭಕ್ತನಾಗಿ ಮಾಡಿಕೋ, ನಿನ್ನ ದಾಸನಾಗಿ ಮಾಡಿಕೋ, ನಿನ್ನ ಗುಲಾಮನಾಗಿ ಮಾಡಿಕೋ, ನನಗೆ ಕೃಷ್ಣ ಪ್ರೇಮವನ್ನು ನೀಡು. ಈ ರೀತಿಯಲ್ಲಿ ನಾವು ಭಗವಂತನ ಬಳಿ ಬೇಡಬೇಕು, ಅದು ನಿಜವಾದ ವರ. ಕೃಷ್ಣನ ಮೇಲೆ ನಾವು ಹುಚ್ಚರಾಗಬೇಕು, ಅದು ಪರಿಪೂರ್ಣತೆ. ಕೃಷ್ಣನ ಒಂದು ಕ್ಷಣವು ನೆನಪಿಸಿಕೊಳ್ಳದಿದ್ದರೆ ತೀವ್ರವಾಗಿ ದುಃಖ ಉಂಟಾಗಬೇಕು, ಅದು ನಿಜವಾದ ಭಕ್ತಿ. ಅಂದರೆ ಆ ಹಂತಕ್ಕೆ ಬಂದಾಗಲೇ ನಮ್ಮ ಮನುಷ್ಯ ಜನ್ಮದ ಉದ್ದೇಶವು ಸಾರ್ಥಕವಾಗುತ್ತದೆ. ಇಲ್ಲದಿದ್ದರೆ ಪಶುಗಳ ಜನ್ಮ, ತಿನ್ನುತ್ತದೆ, ಕಾಮಿಸುತ್ತದೆ, ನಿದ್ರಿಸುತ್ತದೆ, ಪೋಷಿಸಿಕೊಳ್ಳುತ್ತದೆ. ಇದು ನಾಯಿ ಬೆಕ್ಕುಗಳ ಆಟ. ಮನುಷ್ಯ ಜನ್ಮವು ಶ್ರೇಷ್ಠವಾದದ್ದು. ಆ ಕೃಷ್ಣನ ಬಳಿ ಹೋಗಿ ಸೇರುವುದೇ ಮನುಷ್ಯ ಜನ್ಮದ ಉದ್ದೇಶ. ಇದನ್ನು ನಾವು ದುರುಪಯೋಗಿಸಿಕೊಳ್ಳಬಾರದು. ನಮಗಾಗಿ ಗುರುಗಳು ಹಾಕಿದ ನಿಯಮಗಳನ್ನು ಅನುಸರಿಸಬೇಕು, ಆಗಲೇ ನಾವು ಆ ಭಗವಂತನ ಬಳಿ ಹೋಗಬಹುದು. ಹೇಗೆ ಧ್ರುವನು ತನ್ನ ಗುರುಗಳಾದ ನಾರದ ಮುನಿಗಳು ಹೇಳಿದ ಮಾತುಗಳನ್ನು ಶ್ರದ್ಧೆಯಿಂದ ಆಚರಿಸಿದನೋ, ನಾವು ಶ್ರೀಲ ಪ್ರಭುಪಾದರು ಹಾಕಿದ ಸುಲಭವಾದ ನಿಯಮಗಳನ್ನು ಆಚರಿಸಬೇಕು. ಧ್ರುವನು ಮಾಡಿದಷ್ಟು ತೀವ್ರವಾದ ತಪಸ್ಸುಗಳನ್ನು ಮಾಡಬೇಕು ಎಂದು ಈ ಕಲಿಯುಗದ ಗುರುಗಳಾದ ಶ್ರೀಲ ಪ್ರಭುಪಾದರು ನಮಗೆ ಹೇಳುತ್ತಿಲ್ಲ. ಐದೇ ಐದು ನಿಯಮಗಳನ್ನು ಆಚರಿಸಿ: ಜೂಜು ಆಡಬಾರದು, ಮಾಂಸವನ್ನು ತಿನ್ನಬಾರದು, ಮತ್ತು ಪದಾರ್ಥಗಳನ್ನು ಸ್ವೀಕರಿಸಬಾರದು, ಹಾಗೂ ಅನೈತಿಕವಾಗಿ ಕಾಮಿಸಬಾರದು, ಮತ್ತೆ 16 ಮಾಲೆಗಳ ಹರೇ ಕೃಷ್ಣ ಜಪವನ್ನು ಪ್ರತಿದಿನ ಮಾಡುವುದು. ಇಷ್ಟೇ ಆಚಾರ್ಯರು ನಮಗೋಸ್ಕರ ಹೇಳುತ್ತಿರುವುದು. ಈ ಸರಳವಾದ ನಿಯಮಗಳನ್ನು ಆಚರಿಸಿದರೆ, ಗುರುಗಳ ಮಾತನ್ನು ಕೇಳಿದರೆ ಸಾಕು. ಹೇಗೆ ನಾರದ ಮುನಿಗಳ ಮಾತುಗಳನ್ನು ಕೇಳಿ ಧ್ರುವನು ಭಗವಂತನನ್ನು ನೇರವಾಗಿ ನೋಡಿದನೋ, ಅದೇ ರೀತಿಯಲ್ಲಿ ನಾವು ಕೂಡ ಶ್ರೀಲ ಪ್ರಭುಪಾದರ ಮಾತುಗಳನ್ನು ಕೇಳಿದರೆ ಆ ಭಗವಂತನನ್ನು ನೋಡಬಹುದು. ಹೇಗೆ ಧ್ರುವ ಮಹಾರಾಜನ ಮರಣದ ನಂತರ ಕೃಷ್ಣಲೋಕವನ್ನು ಸೇರಿದನೋ, ಅದೇ ರೀತಿಯಲ್ಲಿ ನಾವು ಕೂಡ ಮರಣದ ನಂತರ ಆ ಕೃಷ್ಣಲೋಕವನ್ನು ಸೇರಬಹುದು, ಇದರಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದ ಧ್ರುವನು ಭಗವಂತನ ಬಳಿ ಭೌತಿಕ ಆಸೆಗಳನ್ನು ಅಪೇಕ್ಷಿಸಿ ತಪಸ್ಸುಗಳನ್ನು ಆಚರಿಸಿದ್ದಕ್ಕೆ ತುಂಬಾ ತೀವ್ರವಾಗಿ ದುಃಖಪಡುತ್ತಾನೆ, ಅಳುತ್ತಾನೆ. ಈಗ ಧ್ರುವನು ಕಾಡಿನಿಂದ ಹಿಂದಿರುಗಿ ತನ್ನ ಅರಮನೆಗೆ ಹೋಗುತ್ತಿದ್ದಾನೆ. ಈ ವಿಷಯವು ರಾಜ ಉತ್ಥಾನಪಾದನಿಗೆ ತಿಳಿಯುತ್ತದೆ. ಅಂತಹ ಸಂದೇಶವನ್ನು ನಂಬುವುದಕ್ಕೆ ಆಗುವುದಿಲ್ಲ ರಾಜನಿಗೆ. ತಾನು ಮಾಡಿದ ಕಾರ್ಯವನ್ನು ನೆನೆಸಿಕೊಂಡು ನಾಚಿಕೆ ಪಡುತ್ತಾನೆ. ಈ ಧ್ರುವನು ಮರಳಿ ಬರುವ ಮಾತನ್ನು ಎಂದೋ ನಾರದ ಮುನಿಗಳು ಹೇಳಿದರು. ಆ ಒಂದು ವಿಶ್ವಾಸದ ಮೇಲೆ ತನ್ನ ಸೇವಕನ ಸಂದೇಶವನ್ನು ನಂಬುತ್ತಾನೆ ರಾಜ ಉತ್ಥಾನಪಾದನು. ಈ ಮಾತುಗಳನ್ನು ಕೇಳಿ ತುಂಬಾ ಸಂತುಷ್ಟನಾಗಿ ತನ್ನ ಸೇವಕನಿಗೆ ತನ್ನ ಕಂಠದ ಅತ್ಯಮೂಲ್ಯವಾದ ಆಭರಣವನ್ನು ಉಡುಗೊರೆಯಾಗಿ ಕೊಡುತ್ತಾನೆ ರಾಜನು. ರಾಜನು ತಕ್ಷಣವೇ ಚಿನ್ನದಿಂದ ಅಲಂಕೃತವಾದ ತನ್ನ ರಥವನ್ನು ಹತ್ತಿ ತನ್ನ ಹಿರಿಯರನ್ನು, ಸ್ನೇಹಿತರನ್ನು, ಕುಟುಂಬದವರನ್ನು, ಮಂತ್ರಿಗಳನ್ನು ಹಾಗೂ ವಿದ್ವಾಂಸರನ್ನು ಕರೆದುಕೊಂಡು ರಾಜ್ಯವನ್ನು ತಕ್ಷಣವೇ ಬಿಡುತ್ತಾನೆ. ಈ ಮೆರವಣಿಗೆಯಲ್ಲಿ ಶಂಖಗಳು, ನಾಗರಿಗಳು, ಕೊಳಲುಗಳು, ವೇದಗಳು ಎಲ್ಲವೂ ಮಂಗಳಕರವಾದ ಶಬ್ದಗಳನ್ನು ಮಾಡಿದವು, ಶುಭಕರವನ್ನು ಸೂಚಿಸಿದವು. ಇಬ್ಬರು ರಾಣಿಯಂದಿರು ಪಲ್ಲಕ್ಕಿಯಲ್ಲಿ ಬಂದರು. ಉತ್ತಮನೂ ಬಂದನು. ಸುನೀತಿಯು ಒಬ್ಬಳು ಭಕ್ತಳಾದದ್ದರಿಂದ ಒಂದೇ ಪಲ್ಲಕ್ಕಿಯಲ್ಲಿ ಸುರುಚಿಯನ್ನು ಕರೆದುಕೊಂಡು ಹೋಗಲು ಹಿಂಜರಿಯಲಿಲ್ಲ. ಕರುಣೆಯಿಂದ ಸುರುಚಿಯನ್ನು ಕೂಡ ಕರೆದುಕೊಂಡು ಹೋದಳು ರಾಣಿ ಸುನೀತಿ. ಧ್ರುವನು ಸಮೀಪದಲ್ಲಿದ್ದ ಚಿಕ್ಕ ಕಾಡಿನ ಬಳಿ ಬರುತ್ತಿರುವುದನ್ನು ರಾಜ ಉತ್ಥಾನಪಾದನು ಕಂಡನು. ರಥವನ್ನು ಇಳಿದನು. ಎಷ್ಟೊಂದು ದಿನಗಳಿಂದ ಧ್ರುವನಿಗೋಸ್ಕರ ಕಾಯುತ್ತಿದ್ದನು ರಾಜನು. ಅವನು ಮಾಡಿದ ತಪ್ಪಿಗೆ ದುಃಖ ಪಡುತ್ತಿದ್ದನು. ಈಗ ಅವನನ್ನು ನೋಡಿದ ತಕ್ಷಣವೇ ರಾಜ ಉತ್ಥಾನಪಾದನು ತನ್ನ ಮಗನನ್ನು ಆನಂದದಿಂದ ಅಪ್ಪಿಕೊಂಡನು. ಧ್ರುವನು ಈಗ ಹಿಂದಿನಂತೆ ಇಲ್ಲ. ಈಗ ಭಗವಂತನ ಪಾದಗಳನ್ನು ಮುತ್ತಿಟ್ಟವನು, ಭಗವಂತನನ್ನು ಅಪ್ಪಿಕೊಂಡವನು, ಪರಿಶುದ್ಧನಾದವನು ಈಗ, ಮಹಾಭಾಗವತೋತ್ತಮನು ಈಗ. ಈ ಧ್ರುವನನ್ನು ಮತ್ತೆ ಮತ್ತೆ ರಾಜ ಉತ್ಥಾನಪಾದನು ಅಪ್ಪಿಕೊಂಡು ಒಂದೇ ಸಮನೆ ಅಳುತ್ತಲೇ ಇದ್ದನು. ನಂತರ ಧ್ರುವನು ತನ್ನ ತಂದೆಯೇ ಹಾಗೂ ಇಬ್ಬರು ತಾಯಂದರಿಗೂ ತನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿದನು. ಇದರಲ್ಲಿ ನಮಗೆ ಚೆನ್ನಾಗಿ ತಿಳಿಯುತ್ತದೆ, ಸುರುಚಿಯು ಅವನನ್ನು ಅವಮಾನ ಮಾಡಿದರೂ ಧ್ರುವನು ಅದನ್ನು ಲೆಕ್ಕ ಹಾಕದೆ ದ್ವೇಷವಿಲ್ಲದೆ ಅವಳಿಗೂ ನಮಸ್ಕರಿಸುತ್ತಾನೆ. ಇದೇ ಒಬ್ಬ ವೈಷ್ಣವನ ಗುಣ. ಸುರುಚಿಯು ತನ್ನ ಕಾಲಿಗೆ ಬಿದ್ದ ಧ್ರುವನನ್ನು ಎತ್ತಿ ಅಪ್ಪಿಕೊಂಡಳು. ಅವಳು ಕೂಡ ಅಳುತ್ತಾ, ನನ್ನ ಮಗನೇ, ನೀನು ದೀರ್ಘವಾಗಿ ಬಾಳು ಎಂದು ಆಶೀರ್ವದಿಸುತ್ತಾಳೆ. ಧ್ರುವ ಹಾಗೂ ಉತ್ತಮನು ಕೂಡ ಕಣ್ಣೀರುಗಳಿಂದ ತಮ್ಮ ಪ್ರೀತಿಯನ್ನು ತೋರಿಸಿಕೊಂಡರು. ಇಬ್ಬರು ಅಪ್ಪಿಕೊಂಡರು. ತಾಯಿ ಸುನೀತಿಯು ತನ್ನ ಮಗನಾದ ಧ್ರುವನನ್ನು ಅತಿ ಪ್ರೀತಿಯಿಂದ ಅಪ್ಪಿಕೊಂಡಳು. ತನ್ನ ಎಲ್ಲಾ ದುಃಖಗಳು ಈಗ ನಾಶವಾಯಿತು. ಅವಳಿಗೆ ಧ್ರುವನೆಂದರೆ ಮೊದಲಿನಿಂದಲೇ ಪ್ರಾಣ. ಅವಳ ಪ್ರಾಣಕ್ಕಿಂತಲೂ ತುಂಬಾ ಪ್ರೀತಿ ಇತ್ತು ಧ್ರುವನ ಮೇಲೆ. ಭಗವಂತನ ಭಕ್ತಿ ಸೇವೆ ಮಾಡಲು ಕಾಡಿಗೆ ಹೋಗುತ್ತೇನೆ ಎಂದ ಧ್ರುವನನ್ನು ನಿಲ್ಲಿಸಲಿಲ್ಲ ತಾಯಿ ಸುನೀತಿ. ತಾಯಿ ಸುನೀತಿಯನ್ನು ನೋಡಿ ಪ್ರತಿ ತಂದೆ ತಾಯಿಯಂದಿರು ಕಲಿತುಕೊಳ್ಳಬೇಕು. ಭಗವಂತನ ಆಶ್ರಯವನ್ನು ಪಡೆಯಲು ತನ್ನ ಪ್ರಾಣಕ್ಕಿಂತ ಪ್ರಾಣವಾದ ತನ್ನ ಪ್ರೀತಿಯ ಕುಮಾರನನ್ನು ಕಾಡಿಗೆ ಕಳುಹಿಸಲು ಹಿಂದೆ ಮುಂದೆ ನೋಡಲಿಲ್ಲ ಸುನೀತಿ. ಇದೇ ರೀತಿಯಲ್ಲಿ ಪ್ರತಿ ತಂದೆ ತಾಯಿಯಂದಿರು ಭಗವಂತನಿಗೆ ಶರಣಾಗಲು ಪ್ರಯತ್ನ ಮಾಡುತ್ತಿರುವ ಮಕ್ಕಳನ್ನು ಪ್ರೋತ್ಸಾಹ ಮಾಡಬೇಕು, ವಿರೋಧಿಸಬಾರದು. ಇದನ್ನು ನಾವು ಅನೇಕ ಬಾರಿ ಕಂಡಿದ್ದೇವೆ. ಯಾರು ಶ್ರೀಲ ಪ್ರಭುಪಾದರಿಗೆ ಶರಣಾಗಿ ಅವರು ಹಾಕಿದ ಸುಲಭವಾದ ನಿಯಮಗಳನ್ನು ಆಚರಿಸಿ ಎಲ್ಲ ಕೆಟ್ಟ ಚಟುವಟಿಕೆಗಳನ್ನು ಬಿಡುತ್ತಾರೋ ಅವರ ಸಂಬಂಧಿಗಳು, ನೆಂಟರು, ಕೆಲವೊಮ್ಮೆ ಅವರ ತಂದೆ ತಾಯಿಯಂದಿರು ಕೂಡ ವಿರೋಧಿಸುತ್ತಾರೆ, ತುಂಬಾ ಅಡಚಣೆಗಳನ್ನು ನೀಡುತ್ತಾರೆ, ಏಕೆ ಭಕ್ತಿ ಮಾರ್ಗಕ್ಕೆ ಇಳಿಯುತ್ತೀಯಾ ಎಂದು ತೊಂದರೆಗಳನ್ನು ಉಂಟು ಮಾಡುತ್ತಾರೆ. ಆದರೆ ಇಲ್ಲಿ ತಾಯಿ ಸುನೀತಿಯನ್ನು ನೋಡಿ ನಾವು ತಿಳಿದುಕೊಳ್ಳಬೇಕು, ಕಲಿತುಕೊಳ್ಳಬೇಕು, ಪ್ರೋತ್ಸಾಹವನ್ನು ನೀಡಬೇಕು. ಆಗಲೇ ಹೇಗೆ ಧ್ರುವನು ಭಗವಂತನ ಅತ್ಯಮೂಲ್ಯವಾದ ಕೃಪೆಯನ್ನು ಪಡೆದನೋ ಅದೇ ರೀತಿಯಲ್ಲಿ ತಂದೆ ತಾಯಂದಿರು ಪ್ರೋತ್ಸಾಹ ನೀಡಿದವರ ಮಕ್ಕಳು ಕೂಡ ಭಗವಂತನ ಕೃಪೆಯನ್ನು ಪಡೆಯುತ್ತಾರೆ. ಸುನೀತಿಯನ್ನು ಅವಳ ಅರಮನೆಯ ವಾಸಿಗಳು ಹೊಗಳುತ್ತಾರೆ. ಇಷ್ಟು ದಿನಗಳು ನೀವು ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದೀರಿ, ಅವುಗಳನ್ನು ಅಂತ್ಯ ಮಾಡಲೆಂದೇ ನಿಮ್ಮ ಪುತ್ರನು ಯಶಸ್ವಿಯಾಗಿ ಬಂದಿದ್ದಾನೆ. ಇನ್ನು ನೀವು ನಿಮ್ಮ ಇಡೀ ಜೀವನದಲ್ಲಿ ಸುಖವಾಗಿ ಇರಬಹುದು ಮಹಾರಾಣಿ ಎಂದು ತಮ್ಮ ಆನಂದವನ್ನು ವ್ಯಕ್ತಪಡಿಸುತ್ತಾರೆ. ಈ ರೀತಿಯಲ್ಲಿ ಧ್ರುವನನ್ನು ಎಲ್ಲರೂ ವಿಧ ವಿಧವಾಗಿ ಹೊಗಳುತ್ತಾ ಇದ್ದಾಗ ರಾಜ ಉತ್ಥಾನಪಾದನು ತನ್ನ ಮಕ್ಕಳಿಬ್ಬರನ್ನು ಆನೆಯ ಮೇಲೆ ಕೂರಿಸಿ ಮೆರವಣೆ ಮಾಡುತ್ತಾ ರಾಜ್ಯಕ್ಕೆ ಹಿಂದಿರುಗುತ್ತಾನೆ. ಇದು ಧ್ರುವನ ಅದ್ಭುತವಾದ ಚರಿತ್ರೆ. ಆದರೆ ಇಲ್ಲಿಗೆ ಇದು ಸಮಾಪ್ತವಾಗಲಿಲ್ಲ. ಈ ಪುಟಾನಿ ಧ್ರುವನು ವೈಷ್ಣವನು ಇನ್ನು ಮುಂದೆ ಮಾಡುವ ಅನೇಕ ವೀರ ಕಾರ್ಯಗಳನ್ನು ನಾವು ಮುಂದಿನ ಭಾಗದಲ್ಲಿ, ಅಂದರೆ 4ನೇ ಭಾಗದಲ್ಲಿ ನೋಡೋಣ. ಹರೇ ಕೃಷ್ಣ.